ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ.
ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಭಾಗ 1. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ನಾವು ಉಳಿದ ಸಭೆಯ ದೈವಭಕ್ತಿ ಜೀವನ ಯಾವ ರೀತಿಯಲ್ಲಿ ಇರಬೇಕು, ಕೊನೆ ಕಾಲದ ಸಭೆಯ ಜನಗಳ ಒಂದು ಆತ್ಮಿಕ ಜೀವಿತ ಯಾವ ರೀತಿಯಲ್ಲಿರಬೇಕು, ಕ್ರಿಸ್ತನ ಬಗ್ಗೆ ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳುವುದರ ಮೂಲಕವಾಗಿ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು, ಪರಿಶುದ್ಧಾತ್ಮ ಭರಿತವಾದಂಥ ಜೀವಿತವನ್ನು ಮಾಡಬೇಕು, ಸತ್ಯವೇದದ ಅಧ್ಯಯನ, ಸತ್ಯವೇದದ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಳ್ಳುವುದರ ಮೂಲಕವಾಗಿ ಮುಂದೆ ಬರತಕ್ಕಂತಹ ಒಂದು ದೊಡ್ಡ ಸಂಕಟದ ಸಮಯಕ್ಕೆ ನಾವು ಸಿದ್ಧರಾಗಬೇಕು. ಮತ್ತು ಹನೋಕನ ಜೀವನ ಒಂದು ಉಳಿದ ಸಭೆಯ ಜನರಿಗೆ ಉದಾಹರಣೆ, ಯಾಕೆಂದರೆ ನ್ಯಾಯ ವಿಚಾರಣೆಯ ಗಳಿಗೆ ಬಂದಿದೆ. ಅದಕ್ಕೋಸ್ಕರ ನಮ್ಮ ಆತ್ಮಿಕ ಜೀವಿತ ಹೇಗಿರಬೇಕು ಎಂಬುದರ ವಿಚಾರಗಳನ್ನು ನಾವು ಕಲಿತುಕೊಂಡವು. ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ಮುಂದಿನ ಒಂದು ಅಧ್ಯಾಯ ಏನೆಂದರೆ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು. ಕೊನೆಯ ಸಭೆ, ಈ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕು, ಕ್ರಿಸ್ತನ ಬರೋಣವನ್ನು ಎದುರು ನೋಡುವಂತಹ ಮಕ್ಕಳ ಜೀವನ ಶೈಲಿ ಮತ್ತು ಅವರ ನಡವಳಿಕೆ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದನ್ನು ಈ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ದಾಸನಾದಂಥ ನನ್ನನ್ನು ನಿನ್ನ ಮುಂದೆ ತಗ್ಗಿಸಿಕೊಳ್ತಕ್ಕಂಥವನಾಗಿದ್ದೇನೆ ಸ್ವಾಮಿ. ನಿನ್ನ ವಾಕ್ಯವನ್ನು ಎತ್ತಿ ಹೇಳುವಾಗ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಮ್ಮ ಒಂದು ಜೀವನ ಶೈಲಿ, ನಮ್ಮ ಒಂದು ಚಟುವಟಿಕೆ, ನಮ್ಮ ನಡತೆಗಳು, ನಮ್ಮ ಆಚಾರ ವಿಚಾರಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥ ವಿಚಾರವನ್ನು ಇವತ್ತಿನ ಒಂದು ಸಂದೇಶದ ಮೂಲಕವಾಗಿ ಅರಿತುಕೊಂಡು ಅದರಂತೆ ಜೀವಿಸಿ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನನ್ನ ಸ್ವಂತ ಬಲ ಜ್ಞಾನ ಶಕ್ತಿಯಿಂದಲ್ಲ, ನಿನ್ನ ಆತ್ಮನಿಂದ ತುಂಬಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆ ಯಾವ ರೀತಿಯಲ್ಲಿ ಇರಬೇಕಂದರೆ, ಮೊದಲನೇ ಒಂದು ವಿಚಾರ ಸೇವೆಯ ಮನೋಭಾವನೆ ಮತ್ತು ತ್ಯಾಗದ ಮನೋಭಾವನೆ ಪ್ರತಿಯೊಬ್ಬ ಉಳಿದ ಸಭೆಯ ಸದಸ್ಯರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ವಿಚಾರ. ಸೇವೆಯನ್ನು ಮಾಡುವಂತ ಆಗಬೇಕು ಮತ್ತು ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ತಿರಸ್ಕರಿಸಿ ಜೀವಿಸುವಂತಹ ಒಂದು ಮನೋಭಾವನೆ ಅವರಲ್ಲಿ ಇರಬೇಕಾಗಿದೆ. ಯಾಕೆಂದರೆ ದೇವರ ಸಭೆ ಅದು ಕ್ರಿಸ್ತನನ್ನು ಪ್ರತಿನಿಧಿಸುವಂತಹ ಸಭೆ, ಆತನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ಸಭೆ. ತನ್ನ ಸಭೆಯಲ್ಲಿ ಸೇವಾ ಮನೋಭಾವನೆ ಇರಬೇಕು. ದೇವರು ದೀರ್ಘಕಾಲದಿಂದ ಕಾದುಕೊಂಡಿದ್ದಾನೆ. ಈ ಕಾರಣದಿಂದ ಪ್ರತಿಯೊಬ್ಬೊಬ್ಬರೂ ಸಹ ತಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ಜೀವಿಸದೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವರಿಗಾಗಿ ಕಾರ್ಯ ಮಾಡಬೇಕೆಂದು ಆತನ ಉದ್ದೇಶವಾಗಿದೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ದೇವರ ಸೇವೆಯನ್ನು, ದೇವರ ಕಾರ್ಯಗಳನ್ನು ಮಾಡಬಾರದು. ಆದರೆ ನಿಸ್ವಾರ್ಥದಿಂದ ನಮಗೆ ದೇವರು ಕೊಟ್ಟಿರತಕ್ಕಂಥ ಶಕ್ತಿ, ಬಲ, ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ನಮಗೆ ಎಷ್ಟು ಸಾಧ್ಯ ಆತನ ಸೇವೆಯನ್ನು ಮಾಡಲು ಆ ಒಂದು ಕೆಲಸವನ್ನು ನಾವು ಮಾಡುವಂಥವರಾಗಬೇಕು. ಅದಕ್ಕೋಸ್ಕರವೇ ದೇವರು ಈ ಲೋಕದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ನಮಗೆ ಆತನು ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾನೆ, ತಲಾಂತುಗಳನ್ನು ಕೊಟ್ಟಿದ್ದಾನೆ. ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದರೆ ಆತನ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆತನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆತನ ಸುವಾರ್ತೆಯನ್ನು ಸಾರಬೇಕೆಂಬ ಆದೇಶದ ನೆರವೇರುವಿಕೆಗಾಗಿ ದೇವರ ಸಭೆಯ ಸದಸ್ಯರು ಅಗತ್ಯಕ್ಕೆ ತಕ್ಕಂತೆ ತಮ್ಮ ಸ್ವದೇಶ ಹಾಗೂ ವಿದೇಶಗಳಲ್ಲಿ ತಮಗೆ ನೇಮಿಸಲ್ಪಟ್ಟ ಕಾರ್ಯವನ್ನು ಮಾಡಬೇಕು. ಆಗ ಸಂಪೂರ್ಣ ಜಗತ್ತಿಗೆ ಎಚ್ಚರಿಕೆ ನೀಡಿದಂತಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಮಹಾಬಲದಿಂದಲೂ ಮಹಿಮೆಯಿಂದಲೂ ಈ ಲೋಕಕ್ಕೆ ಬರುವನು. ಹೌದು ಪ್ರಿಯ ಕೇಳುಗರೆ, ಇದನ್ನೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24:14 ವಚನದಲ್ಲಿ ಈ ರೀತಿಯಾಗಿ ತಿಳಿಸಿದನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು, ಆಗ ಅಂತ್ಯವೂ ಬರುವುದು. ಯಾವಾಗ ಅಂತ್ಯವು ಬರತಕ್ಕಂಥದ್ದಾಗಿದೆ ಅಂತಂದರೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡಬೇಕು. ಅದಕ್ಕೋಸ್ಕರವೇ ನಮಗೆ ಯೇಸು ಸ್ವಾಮಿ ತಿಳಿಸುವಂತಹ ವಿಚಾರವೇನೆಂದರೆ ನಾವಿರ್ತಕ್ಕಂತಹ ಸ್ವದೇಶದಲ್ಲಿರಬಹುದು ಅಥವಾ ವಿದೇಶದಲ್ಲಿರಬಹುದು, ಎಲ್ಲೇ ಇರಬಹುದು, ಆದರೆ ದೇವರು ನಮಗೆ ನೇಮಿಸಿರ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದಾಗ ಆತನು ಅತಿ ಶೀಘ್ರದಲ್ಲಿ ಮಹಾಬಲದಿಂದಲೂ ಮಹಿಮೆಯಿಂದಲೂ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ಆದರೆ ದೇವರು ತಿಳಿಸುವಂತಹ ಈ ಒಂದು ವಾಕ್ಯ, ಈ ರಾಜ್ಯದ ಸುವಾರ್ತೆಯು ಸರ್ವಲೋಕದ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡಬೇಕು ಎಂದರೆ ಉಳಿದ ಸಭೆಯ ಸದಸ್ಯರು ಈ ಸುವಾರ್ತೆ, ಯಾವ ಸುವಾರ್ತೆಯನ್ನು ಕೊನೆಯ ಕಾಲದಲ್ಲಿ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಬೇಕು ಅಂದರೆ ಪ್ರಕಟಣೆ ಪುಸ್ತಕ 14:6-12 ತನಕ ತಿಳಿಸಲ್ಪಟ್ಟಿರತಕ್ಕಂತಹ ಆ ಮೂರು ದೂತರ ಸಂದೇಶವನ್ನು ನಾವು ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಿ ಹೇಳಬೇಕಾದಂತಹ ನಿತ್ಯವಾದಂತಹ ಸುವಾರ್ತೆ ಆತನಲ್ಲಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಆ ಮೂರು ದೂತರ ಸಂದೇಶವನ್ನು ನಾವು ನಮ್ಮ ಸ್ವದೇಶದಲ್ಲಿರಬಹುದು ಅಥವಾ ವಿದೇಶದಲ್ಲಿರಬಹುದು, ಎಲ್ಲೇ ಇರಬಹುದು, ಆ ಒಂದು ಸುವಾರ್ತೆಯನ್ನು ನಾವು ಅರ್ಥ ಮಾಡಿಕೊಂಡು ಅನಂತರ ಆ ಸುವಾರ್ತೆಯನ್ನು ನಾವು ಮತ್ತೊಬ್ಬರಿಗೆ ತಿಳಿಸುವಂಥವರಾಗಬೇಕು. ಆಗಿದ್ದಾಗ ಮಾತ್ರ ಕ್ರಿಸ್ತನ ಬರೋಣ ಶೀಘ್ರವಾಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಆದಿ ಸಭೆಯ ಒಂದು ವಿಶ್ವಾಸಿಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸು ಸ್ವಾಮಿಯಿಂದ ಹಾಯಲ್ಪಟ್ಟಂತಹ ಅಪೋಸ್ತಲರನ್ನು ನಾವು ನೋಡುವಂಥವರಾಗಿದ್ದೇವೆ. ಆತನನ್ನು ಹಿಂಬಾಲಿಸುವಂತಹ ಜನಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅವರ ಹೃದಯದಲ್ಲಿ ಇದ್ದಂತಹ ಒಂದೇ ಒಂದು ಆ ಕಿಚ್ಚು ಏನೆಂದರೆ ಕ್ರಿಸ್ತನು ನಮ್ಮ ಸಮಯದಲ್ಲೇ ಬರ್ತಕ್ಕಂಥವನಾಗಿದ್ದಾನೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲೇ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಆ ಒಂದು ವಿಚಾರವನ್ನು ಅವರು ಅರಿತುಕೊಂಡಿದ್ದರು. ಅದಕ್ಕೋಸ್ಕರ ನಾವು ಅಪೋಸ್ತಲರನ್ನು ನೋಡುವಂಥವರಾಗಿದ್ದೇವೆ. ಅವರು ಸಾರಿದಂತಹ ಸುವಾರ್ತೆ ಏನೆಂಬುದಾಗಿ ನೋಡಬೇಕಾದರೆ ಕ್ರಿಸ್ತನ ಎರಡನೇ ಬರೋಣದ ವಿಚಾರವಾಗಿ ಮಣತಿರುಗಿರಿ, ಆತನ ರಾಜ್ಯ ಸಮೀಪವಾಗಿದೆ ಎಂಬುದಾಗಿ ಅವರು ಬೋಧನೆಯನ್ನು ಮಾಡಿದರು. ಯಾತಕ್ಕೋಸ್ಕರ ಈ ಒಂದು ಸಂದೇಶವನ್ನು ಅವರು ನೀಡಿದರು ಅಂದರೆ ಅವರೆಲ್ಲರೂ ಸಹ ನೆನೆಸಿಕೊಂಡಿದ್ದರು ಕ್ರಿಸ್ತನ ಬರೋಣ ನಾವು ಜೀವಿಸುವಂತಹ ನಮ್ಮ ಕಾಲಘಟ್ಟದಲ್ಲೇ ಬರತಕ್ಕಂಥದ್ದಾಗಿದೆ ಎಂಬುದಾಗಿ. ಅನ್ಯರಿಗೆ ಸುವಾರ್ತೆಯನ್ನು ಸಾರಲು ಕರೆದಂತಹ ಅಪೋಸ್ತಲನಾದಂಥ ಪೌಲನ ಒಂದು ಸಂದೇಶ ಏನಾಗಿತ್ತು ಅಂದರೆ ಆತನ ಸಂದೇಶವೂ ಸಹ ಕ್ರಿಸ್ತನ ಎರಡನೇ ಬರೋಣ ನನ್ನ ಕಾಲದಲ್ಲೇ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ಆತನು ದಸಲೋನಿಕದ ಸಭೆಯವರಿಗೆ ತಿಳಿಸುವಂತೆವನಾಗಿದ್ದಾನೆ. ಏನು ಹೇಳುವಂತೆವನಾಗಿದ್ದಾನೆ ಅಂತಂದರೆ ಆತನು ಮಹಾ ತುತ್ತೂರಿ ಧ್ವನಿ ಹೊಂದಿ ಒಡಗಿರೆ ಬರುವಾಗ ಜೀವಂತದಲ್ಲಿರ್ತಕ್ಕಂಥ ನಾವು ಮೇಘಗಳಲ್ಲೇ ಒಯ್ಯಲ್ಪಡುವವು ಎಂಬುದಾಗಿ ಬರೀತಕ್ಕಂಥನಾಗಿದ್ದಾನೆ. ಹಾಗಂದರೆ ಜೀವಂತದಲ್ಲಿರ್ತಕ್ಕಂಥ ನಾವು ಅನ್ನುವಾಗ ಆತನನ್ನು ಸಹ ಆತನು ಸೇರಿಸಿಕೊಳ್ತಕ್ಕಂಥನಾಗಿದ್ದಾನೆ. ಅಂದರೆ ಅರ್ಥವೇನೆಂದರೆ ಪೌಲನು ಸಹ ನೆನೆಸಿಕೊಂಡಿದ್ದನು ಕ್ರಿಸ್ತನ ಎರಡನೇ ಬರೋಣ ನಾನು ಜೀವಿಸುವಂತಹ ಈ ಕಾಲಘಟ್ಟದಲ್ಲೇ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ಅವರ ಹೃದಯದಲ್ಲಿ ಕ್ರಿಸ್ತನ ಎರಡನೇ ಬರೋಣದ ಆ ಒಂದು ಕಿಚ್ಚು, ಆ ಒಂದು ಬೆಂಕಿ ದಹಿಸ್ತಕ್ಕಂಥದ್ದಾಗಿತ್ತು. ಆ ದಹಿಸಿದ ನಿಮಿತ್ತವಾಗಿಯೇ ಎಲ್ಲರಿಗೂ ಸಹ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ ಅಪೊಸ್ತಲರು ಎಲ್ಲ ಕಡೆಗೂ ಚೆದರಿ ಹೋದರು. ಕೇವಲ 12 ಜನ ಯೇಸು ಸ್ವಾಮಿಯ ಶಿಷ್ಯರು ನಾವು ನೋಡುವಂತೆಯವರಾಗಿದ್ದೇವೆ. ಈ ಲೋಕವನ್ನು ತಲೆ ಕೆಳಗಾಗಿ ಮಾಡಿದರು ಎಂಬುದಾಗಿ ಅಪೊಸ್ತಲನಾದ ಪೌಲನು ಒಬ್ಬನೇ ಹೆಚ್ಚು ಕಡಿಮೆ ಅನೇಕ ಕಡೆಗಳಲ್ಲಿ ದೇವರ ಸುವಾರ್ತೆಯನ್ನು ಸಾರುವುದರ ಮೂಲಕವಾಗಿ ಆತನು ಸಭೆಗಳನ್ನು ಸ್ಥಾಪಿಸಿದನು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಅಂದರೆ ಅವರು ದೇವರ ಸುವಾರ್ತೆಯನ್ನು ಸಾರಿ ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದರು. ಅಂದರೆ ಅರ್ಥವೇನೆಂದರೆ, ಪ್ರಿಯ ಕೇಳುಗರೆ, ಕರ್ತನಾದಂಥ ಯೇಸು ಸ್ವಾಮಿ ಮಹಾಬಲದಿಂದಲೂ ಮಹಿಮೆಯಿಂದಲೂ ಈ ಲೋಕಕ್ಕೆ ಬರಬೇಕು ಬೇಗನೆ ಅನ್ನುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವರು ಎಲ್ಲರಿಗೂ ಸಹ ಸುವಾರ್ತೆಯನ್ನ ಸಾರಿದರು. ಆ ಸೇವೆ ಮನೋಭಾವನೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದರು ಪ್ರಿಯರೇ. ಅವರಲ್ಲಿರ್ತಕ್ಕಂಥ ಮನೆ ಮಠಗಳು ಆಸ್ತಿ ಎಲ್ಲವನ್ನ ಆತನಿಗೋಸ್ಕರ ತ್ಯಾಗ ಮಾಡಿದರು. ಕೊನೆಯಲ್ಲಿ 12 ಸರ ಅಪೊಸ್ತಲರು 12 ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಲ್ಲಲ್ಪಟ್ಟರು, ತಮ್ಮ ಪ್ರಾಣವನ್ನು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಆದಿ ಸಭೆಯ ಜನಗಳು ಕ್ರಿಸ್ತನಿಗೋಸ್ಕರ ಆ ಒಂದು ರೋಮ್ ಸಾಮ್ರಾಜ್ಯದಿಂದ ಬಂದಂತಹ ಒಂದು ಭಯಂಕರವಾದಂತಹ ಸಂಕಟದ ಸಮಯ, ಇಕ್ಕಟ್ಟಿದ ಸಮಯವನ್ನು ಯಾವ ರೀತಿಯಲ್ಲಿ ಎದುರಿಸಿದರು ಅಂದರೆ ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಯಾಕೆಂದರೆ ಈ ಮರಣ, ಮೊದಲನೇ ಮರಣ ಅದು ಮರಣವಲ್ಲ, ಅದು ಒಂದು ನಿದ್ರೆ. ಕ್ರಿಸ್ತನಿಗೋಸ್ಕರ ಸತ್ತಾಗ ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ, ಆತನು ನನ್ನ ಹೆಬ್ಬಿಸ್ತಕ್ಕಂಥವನೇ ಅನ್ನುವಂಥ ನಂಬಿಕೆಯಿಂದ ಅವರು ಸೇವೆ ಮನೋಭಾವನೆಯನ್ನು ಮಾಡಿದರು. ಅವರನ್ನು ಅವರು ಸಂಪೂರ್ಣವಾಗಿ ಸೇವೆಗೆ ಅರ್ಪಿಸಿಕೊಟ್ಟರು, ತ್ಯಾಗ ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಉಳಿದ ಸಭೆಯ ಜನಗಳಾಗಿರ್ತಕ್ಕಂಥ ನಾವು ಸಹ ಸೇವೆ ಮನೋಭಾವನೆ ನಮ್ಮಲ್ಲಿರಬೇಕು, ತ್ಯಾಗದ ಮನೋಭಾವನೆ ನಮ್ಮಲ್ಲಿರಬೇಕು. ಪ್ರಿಯ ಕೇಳುಗರೆ, ವೈಯಕ್ತಿಕವಾಗಿ ಪ್ರಯತ್ನವನ್ನು ಮಾಡಬೇಕಾದಂಥ ಸ್ಥಳದಲ್ಲಿ ಅದಕ್ಕೆ ಬದಲಾಗಿ ಸಂಸ್ಥೆಗಳು ಕೆಲಸ ಮಾಡುವುದು ಎಲ್ಲೆಲ್ಲಿಯೂ ಒಂದು ಪ್ರವೃತ್ತಿ ಅಥವಾ ಬಲವಾಗಿ ಕಂಡುಬರುತ್ತಿದೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಲ್ಲರೂ ಸಹ ಒಂದು ಸಂಸ್ಥೆಯ ಮೇಲೆ ಆತುಕೊಂಡು ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಸಂಸ್ಥೆ ಏನು ಹೇಳ್ತಕ್ಕಂಥದ್ದಾಗಿದೆ ಅದನ್ನು ಕೇಳಿಕೊಂಡು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ವೈಯಕ್ತಿಕವಾಗಿ ಕ್ರಿಸ್ತನಿಗೋಸ್ಕರ ನಾನು ಏನು ಮಾಡ್ತಕ್ಕಂಥವನಾಗಿದ್ದೇನೆ, ವೈಯಕ್ತಿಕವಾಗಿ ನಾನು ಕ್ರಿಸ್ತನಿಗೋಸ್ಕರ ಯಾವ ತ್ಯಾಗವನ್ನು ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನಾವು ಎಲ್ಲರೂ ಸಹ ನೆನೆಸಿಕೊಳ್ಳಬೇಕಾಗಿದೆ. ಯಾಕೆಂದರೆ ಸಂಸ್ಥೆ ಎಲ್ಲವನ್ನ ಮಾಡಲು ಸಾಧ್ಯವಿಲ್ಲ, ಆದರೆ ವೈಯಕ್ತಿಕವಾಗಿ ನಾನು ಕ್ರಿಸ್ತನಿಗೋಸ್ಕರ ಏನು ಮಾಡ್ತಕ್ಕಂಥವನಾಗಿದ್ದೇನೆ ಅಂತಕ್ಕಂತಹ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬೊಬ್ಬರು ಉಳಿದ ಸಭೆಯ ಜನಗಳು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಪ್ರಿಯರೇ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಕ್ರಿಸ್ತನ ಸೇವಕನಾಗಿ, ಕ್ರಿಸ್ತನ ಹಿಂಬಾಲಕನಾಗಿ, ಕ್ರಿಸ್ತನ ಶಿಷ್ಯನಾಗಿ ನಾನು ಕ್ರಿಸ್ತನಿಗೋಸ್ಕರ ಯಾವ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥವನಾಗಿದ್ದೇನೆ, ಕ್ರಿಸ್ತನಿಗೋಸ್ಕರ ಯಾವ ಯಾವ ತ್ಯಾಗಗಳನ್ನು ನಾನು ಮಾಡ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಯೋಚನೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಪ್ರಿಯರೇ. ಹಾಗಾಗಿ ಉಳಿದ ಸಭೆ ಸದಸ್ಯರಾಗಿರ್ತಕ್ಕಂಥ ಒಂದು ಜೀವನದ ಶೈಲಿ ಸೇವೆಯ ಮನೋಭಾವನೆ ಇರಬೇಕು, ತ್ಯಾಗದ ಮನೋಭಾವನೆ ಇರಬೇಕು, ಆ ಸೇವೆ ವೈಯಕ್ತಿಕವಾಗಿ ಮಾಡುವಂತಹ ಮನೋಭಾವನೆ ಇರಬೇಕು, ಆ ತ್ಯಾಗ ವೈಯಕ್ತಿಕವಾಗಿ ನಾವು ಕ್ರಿಸ್ತನಿಗೋಸ್ಕರ ಮಾಡಬೇಕು ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿರಬೇಕು. ಮಾನವ ಜ್ಞಾನವು ಎಲ್ಲ ಅಧಿಕಾರಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುವಂತಹ ಕೇಂದ್ರೀಕರಣ, ಬಲ ಹೆಚ್ಚಿಸಿಕೊಳ್ಳುವುದು ದೊಡ್ಡ ಸಂಸ್ಥೆಗಳನ್ನು ಮತ್ತು ಸಭಾ ಕಟ್ಟಡಗಳನ್ನು ಕಟ್ಟುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಇವತ್ತಿನ ದಿನದಲ್ಲಿ ನಾವು ಯಾವ ರೀತಿಯಲ್ಲಿದ್ದೇವೆ ಅಂತಂದರೆ, ನನ್ನ ಜ್ಞಾನದ ನಿಮಿತ್ತವಾಗಿ ಒಂದು ಭಯಂಕರವಾದಂತಹ ಸಭೆಗಳನ್ನು ಕಟ್ಟಬೇಕು, ಒಂದು ದೊಡ್ಡ ದೊಡ್ಡ ಅಂತಸ್ತಿನ ಮನೆಗಳನ್ನು ಕಟ್ಟಬೇಕು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ನಮ್ಮ ಜ್ಞಾನದಿಂದ ಎಲ್ಲವನ್ನ ಮಾಡಲು ಮುಂದೆ ಹೋಗ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ಜ್ಞಾನವನ್ನು ನಾವು ತಿರಸ್ಕರಿಸುವಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ಉಳಿದ ಸಭೆಯ ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಯಾವ ರೀತಿಯಲ್ಲಿರಬೇಕು ಅಂದರೆ, ವೈಯಕ್ತಿಕವಾಗಿ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳನ್ನೇ ನಾವು ಇರತಕ್ಕಂತಹ ಬೀದಿಗಳಲ್ಲಿಯೇ, ನಾವು ಇರತಕ್ಕಂತಹ ಸ್ಥಳದಲ್ಲಿಯೇ, ನಾವು ಕೆಲಸ ಮಾಡತಕ್ಕಂತಹ ಕಂಪನಿಗಳಲ್ಲಿಯೇ ನಾವು ದೇವರ ಸೇವೆಗಳನ್ನು ಮಾಡುವಂಥವರಾಗಬೇಕು. ಅಲ್ಲಿಯೇ ಒಂದು ಪ್ರಾರ್ಥನೆ ಕೂಟಗಳನ್ನು ಏರ್ಪಡಿಸುವಂತಹ ಕಾರ್ಯಗಾರಗಳನ್ನು ನಾವು ಮಾಡುವಂಥವರಾಗಬೇಕು ಪ್ರಿಯರೇ. ನಮ್ಮ ಆಲೋಚನೆ ಮೂಲಕ ದೊಡ್ಡ ದೊಡ್ಡದಾಗಿ ಅಲ್ಲ, ನಾವಿರ್ತಕ್ಕಂಥ ಸ್ಥಳದಲ್ಲಿಯೇ ಚಿಕ್ಕ ಚಿಕ್ಕ ಸೇವೆಗಳನ್ನು ಮಾಡಿಕೊಂಡು ನಾವು ಕ್ರಿಸ್ತನ ಬರೋಣಕ್ಕೆ ಜನಗಳನ್ನು ಸಿದ್ಧ ಮಾಡಬೇಕು. ಅಂತಹ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿ ಇರಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದ ಪ್ರಿಯ ಕೇಳುಗರೆ, ಇತರರ ಬಗ್ಗೆ ಒಳ್ಳೆಯ ಚಿಂತನೆ, ಪರೋಪಕಾರ ಮಾಡುವ ಪ್ರವೃತ್ತಿಯನ್ನು ಜನರು ಸಂಸ್ಥೆಗಳಿಗೆ ಬಿಟ್ಟುಬಿಟ್ಟು ತಾವು ಸಮಾಜ ಸಮುದಾಯ ಸಂಪರ್ಕದಿಂದ ದೂರವಾಗಿದ್ದರೆ ಇದರಿಂದ ಅವರು ಉತ್ಸಾಹ ಕಳೆದುಕೊಂಡಿದ್ದಾರೆ ಎಂಬುದಾಗಿ ನಾವು ಭಾವಿಸಬಹುದು. ಅವರು ತಮ್ಮದೇ ಚಿಂತೆಯಲ್ಲಿ ಮುಳುಗಿದ್ದಾರೆ ಎಂಬುದಾಗಿ ನಾವು ಭಾವಿಸಬಹುದು. ಆದ್ದರಿಂದ ದೇವರು ಮತ್ತು ಮನುಷ್ಯರ ಮೇಲಿನ ಪ್ರೀತಿ ಇದರಲ್ಲಿ ಇಲ್ಲದೆ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನೋಡುವಂತಹ ವಿಚಾರವೇನೆಂದರೆ ಸಂಸ್ಥೆ ಎಲ್ಲವನ್ನ ಮಾಡಿಕೊಳ್ತಕ್ಕಂಥದ್ದಾಗಿದೆ, ಸಂಸ್ಥೆ ಸಮಾಜದ ಸೇವೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಸಮುದಾಯದ ವಿಚಾರಗಳನ್ನು ಮರೆತು ಸಂಸ್ಥೆಯ ಮೇಲೆ ಎಲ್ಲ ಕಾರ್ಯಗಳನ್ನು ಹಾಕಿ ನಾನು ವೈಯಕ್ತಿಕವಾಗಿ ಸಮುದಾಯಕ್ಕೆ ಏನು ಮಾಡ್ತಕ್ಕಂಥನಾಗಿದ್ದೇನೆ, ಸಮುದಾಯದ ಸಂಪರ್ಕ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಸಂಸ್ಥೆಯ ಮೇಲೆ ಎಲ್ಲವನ್ನ ಹಾಕಿ ನಾನು ವೈಯಕ್ತಿಕವಾಗಿ ಕ್ರಿಸ್ತನಿಗೋಸ್ಕರ ಏನು ಮಾಡದೆ ಕುಳಿತುಕೊಂಡರೆ ನಮ್ಮಲ್ಲಿ ಆ ಸುವಾರ್ತೆ ಸೇವೆಯ ಮನೋಭಾವ, ಆ ಒಂದು ತ್ಯಾಗದ ಮನೋಭಾವದ ಉತ್ಸಾಹಕತೆಯನ್ನು ನಾವು ಕಳೆದುಕೊಂಡವರಾಗಿರ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಬಗ್ಗೆ ಯಾವುದೇ ಚಿಂತನೆ ಇಲ್ಲದೆ ಈ ಲೋಕದ ವಿಚಾರದಲ್ಲಿ ನಾವು ಮುಳುಗಿ ಹೋಗಿರ್ತಕ್ಕಂಥವರಾಗಿದ್ದೇವೆ. ಅಂತೆಯವರು ಮತ್ತೊಬ್ಬ ತನ್ನ ಸಹೋದರ ಸಹೋದರಿಯರ ಬಗ್ಗೆ ಪ್ರೀತಿ ಇಲ್ಲದೆ ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಜೀವಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವನಾಗಿದ್ದಾನೆ. ಅಂಥವನಿಗೆ ತನ್ನ ಸಹೋದರ ಬಗ್ಗೆ ಸಹೋದರಿಯ ಬಗ್ಗೆ ಯಾವುದೇ ತ್ಯಾಗ ಮನೋಭಾವನೆ ಬರೋದಿಲ್ಲ, ಯಾಕೆಂದರೆ ಅವನಲ್ಲಿ ಪ್ರೀತಿ ಇರುವುದಿಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಉಳಿದ ಸಭೆಯನ್ನು ಪ್ರತಿನಿಧಿಸುವಂತಹ ನಾವುಗಳು ನಮ್ಮ ಜೀವನ ಶೈಲಿ ಸೇವೆ ಮತ್ತು ತ್ಯಾಗದ ಮನೋಭಾವದಿಂದ ಕೂಡಿರಬೇಕು. ಕ್ರಿಸ್ತನು ತನ್ನ ಅನುಯಾಯಿಗಳಿಗೆ ಒಂದು ವೈಯಕ್ತಿಕ ಕಾರ್ಯವನ್ನು ವಹಿಸಿಕೊಟ್ಟಿದ್ದಾನೆ. ಇದನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಡವರಿಗೆ ರೋಗಿಗಳಿಗೆ ಸೇವೆ ಮಾಡುವುದು, ಸುವಾರ್ತೆ ಸಾರುವುದು ಮುಂತಾದ ಕಾರ್ಯಗಳನ್ನು ಸಂಸ್ಥೆಗಳಾಗಿ ಅಥವಾ ಸಭೆಗಳಾಗಿ ಇಲ್ಲವೇ ಸಮಿತಿಗಳಾಗಿ ಬಿಡಬಾರದು. ಸುವಾರ್ತೆ ಸೇವೆಯು ವೈಯಕ್ತಿಕ ಜವಾಬ್ದಾರಿ, ವೈಯಕ್ತಿಕ ಪ್ರಯತ್ನ, ವೈಯಕ್ತಿಕ ತ್ಯಾಗ, ಏಕೈಕ ಅರ್ಹತೆ ಆಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತರಾಗಿದ್ದೇವೆ ಇವತ್ತಿನ ದಿನದಲ್ಲಿ ಕ್ರಿಸ್ತನ ಅನುಯಾಯಿ ಎಂಬುದಾಗಿ ನಾವು ಹೇಳಿಕೊಳ್ಳುವಂತಹ ಪ್ರತಿಯೊಬ್ಬರೂ ಸಹ ವೈಯಕ್ತಿಕವಾಗಿ ಕ್ರಿಸ್ತನು ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತುಗಳನ್ನು ಆತನಿಗೆ ನಾವು ಉಪಯೋಗಿಸುವಂಥವರಾಗಿರಬೇಕು. ಇದನ್ನು ಬೇರೆ ಯಾರೂ ಮಾಡಲಾರರು, ನಾವು ಮಾತ್ರ ಮಾಡಲು ಸಾಧ್ಯ. ಬಡವರಿಗೆ ರೋಗಿಗಳಿಗೆ ನಾವು ಸೇವೆ ಮಾಡಬೇಕು. ಅದನ್ನು ಸಂಸ್ಥೆ ಮಾಡ್ತಕ್ಕಂಥದ್ದಾಗಿದೆ, ಸಭೆ ಮಾಡ್ತಕ್ಕಂಥದ್ದಾಗಿದೆ, ಒಂದು ಸಂಸ್ಥೆ ಸಮಿತಿ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಬಿಟ್ಟು ಬಿಡಬಾರದು. ಈ ಸುವಾರ್ತೆ ಸೇವೆಯ ವೈಯಕ್ತಿಕ ಜವಾಬ್ದಾರಿ, ವೈಯಕ್ತಿಕ ಪ್ರಯತ್ನ, ವೈಯಕ್ತಿಕ ತ್ಯಾಗ ಏಕೈಕ ಅರ್ಹ ಆಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ವೈಯಕ್ತಿಕವಾಗಿ ಕ್ರಿಸ್ತನ ಸೇವೆಯಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ, ನನ್ನ ಸೇವೆ ಎಂಥದು, ಕ್ರಿಸ್ತನಿಗೋಸ್ಕರ ನನ್ನ ತ್ಯಾಗ ಮನೋಭಾವನೆ ಎಂಥದು ಎಂಬುವಂಥದ್ದನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಯೇಸು ಸ್ವಾಮಿ ಎರಡನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ, ಅತಿ ಶೀಘ್ರದಲ್ಲಿ ಬರ್ತಕ್ಕಂಥವನಾಗಿದ್ದೇನೆ. ಆದರೆ ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮೆಲ್ಲರಿಗೂ ಸಹ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 19:12-13 ವಚನದಲ್ಲಿ ಓದಬೇಕಾದರೆ ಯೇಸು ಸ್ವಾಮಿ ಒಂದು ಸಾಮ್ಯ ವಿಚಾರವಾಗಿ ಈ ರೀತಿಯಾಗಿ ಹೇಳುವಂತನಾಗಿದ್ದಾನೆ. ಅದೇನೆಂದರೆ, ಶ್ರೀಮಂತನಾದಂತಹ ಒಬ್ಬನು ಮನುಷ್ಯನು ತಾನು ರಾಜ್ಯ ಅಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರದೇಶಕ್ಕೆ ಹೊರಟನು. ಹೊರಡುವಾಗ ಆತನು ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೋಹರಿಗಳನ್ನು ಕೊಟ್ಟು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿದನು. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ನಮಗೆಲ್ಲರಿಗೂ ಸಹ ಆ ಮೋರಿಗಳನ್ನು ಕೊಟ್ಟಿದ್ದಾನೆ, ಆ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಆತನು ದೂರ ದೇಶಕ್ಕೆ ಹೋಗಿದ್ದಾನೆ, ಅಧಿಕಾರವನ್ನು ಪಡೆದುಕೊಂಡು ಬರತಕ್ಕಂಥವನಾಗಿದ್ದಾನೆ. ಆ ಶ್ರೀಮಂತ ಅನ್ನುವಂಥ ವ್ಯಕ್ತಿ ಇಲ್ಲಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಯೇಸು ಸ್ವಾಮಿಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ದೂರ ದೇಶಕ್ಕೆ ಹೋಗಿದ್ದಾನೆ, ಆತನ ಬರೋಣ ಶೀಘ್ರವಾಗಿದೆ. ನಮ್ಗೆ ಕೊಟ್ಟಿರ್ತಕ್ಕಂಥ ತಲಾಂತನ ನಾವು ಉಪಯೋಗಿಸಬೇಕು. ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಯೇಸು ಸ್ವಾಮಿ ಹೇಳಿದ್ದಾನೆ. ಅದು ಕೇವಲ ವರ್ಷಗಳಾಗಿರಬಹುದು, ಇಲ್ಲವೇ ನಮ್ಮ ಮರಣದವರೆಗೆ ಆಗಿರಬಹುದು, ಅಲ್ಲವೇ ಎಲ್ಲಿಯವರೆಗೆ ನಾವು ವ್ಯಾಪಾರ ಮಾಡಿಕೊಂಡಿರಬೇಕು, ಪ್ರತಿಯೊಬ್ಬೊಬ್ಬರು ಸಹ ಶಾಂತ ಮನಸ್ಸಿನಿಂದ ತನ್ನ ಎರಡನೇ ಬರೋಣದ ಬಗ್ಗೆ ಆಲೋಚಿಸುತ್ತಾ ಎದುರು ನೋಡುತ್ತಾ ಇರಬೇಕೆಂದು ಕ್ರಿಸ್ತನು ಬಯಸುವಂತೆವನಾಗಿದ್ದಾನೆ. ಎಲ್ಲರೂ ಸಹ ಪ್ರತಿದಿನವೂ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು. ಆದರೆ ದಿನನಿತ್ಯದ ಕರ್ತವ್ಯಗಳನ್ನು ನಾವು ಮರೆಯಬಾರದು. ತಾನು ಬಂದಾಗ ತನಗಾಗಿ ಕಾದುಕೊಂಡಿರುವ ತನ್ನ ಜನರಲ್ಲಿ ಕೆಲವರು ವ್ಯಾಪಾರ ವ್ಯವಹಾರಗಳಲ್ಲಿ ಮಗ್ನರಾಗಿರುತ್ತಾರೆಂದು ಕ್ರಿಸ್ತನು ಹೇಳಿದ್ದಾನೆ. ಕೆಲವರು ಹೊಲದಲ್ಲಿ ಬಿತ್ತುತ್ತಿರುತ್ತಾರೆ, ಮತ್ತೆ ಕೆಲವರು ಬೆಳೆ ಕಟಾವು ಮಾಡಿ ಒಕ್ಕಣೆ ಮಾಡುವಂಥವರಾಗಿದ್ದಾರೆ, ಬೇರೆ ಕೆಲವರು ಬೀಸುತ್ತಾರೆ. ತಾನು ಆರಿಸಿಕೊಂಡವರು ದಿನನಿತ್ಯದ ಜೀವನದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಬಿಟ್ಟು ವ್ಯರ್ಥವಾಗಿ ಅಧ್ಯಯನ ಮಾಡುತ್ತಾ ಧಾರ್ಮಿಕ ಕನಸಿನಲ್ಲಿ ಜೀವಿಸುವರಬೇಕೆಂಬುದಾಗಿ ದೇವರ ಚಿತ್ತವಲ್ಲ. ಈ ಜೀವನದಲ್ಲಿಯೇ ಸಾಧ್ಯವಾದಷ್ಟು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನಿಮ್ಮಲ್ಲಿ ತೊಡಗಿಸಿಕೊಳ್ಳಬೇಕೆಂಬುದಾಗಿ ಕ್ರಿಸ್ತನು ಬಯಸುವಂತನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಹೌದು ಉಳಿದ ಸಭೆಯ ಸದಸ್ಯನಾಗಿ ನನ್ನ ಜೀವನ ಶೈಲಿ ಹೇಗಿರಬೇಕೆಂದರೆ ಸೇವೆ ಮನೋಭಾವನೆ, ತ್ಯಾಗದ ಮನೋಭಾವನೆ ಇರಬೇಕು, ವೈಯಕ್ತಿಕವಾಗಿರಬೇಕು. ಅದು ಕ್ರಿಸ್ತನ ಎರಡನೇ ಬರೋಣದವರೆಗೂ ನಮ್ಮ ಹೃದಯದಲ್ಲಿ ಅದು ದಹಿಸುವಂತಾಗಿರಬೇಕು. ಈ ರೀತಿಯಾಗಿ ಹೌದು ಕ್ರಿಸ್ತನ ಎರಡನೇ ಬರೋಣದವರೆಗೂ ಸಹ ನಾನು ವೈಯಕ್ತಿಕವಾಗಿ ಆತನಿಗೆ ಸೇವೆಯನ್ನು ಮಾಡ್ತಕ್ಕಂಥನಾಗಿದ್ದೇನೆ, ಆ ವೈಯಕ್ತಿಕವಾಗಿ ಕ್ರಿಸ್ತನಿಗೋಸ್ಕರ ನಾನು ಎಲ್ಲವನ್ನ ತ್ಯಾಗ ಮಾಡ್ತಕ್ಕಂಥನಾಗಿದ್ದಾನೆ, ಆತನು ನನಗೆ ಕೊಟ್ಟಿರತಕ್ಕಂಥ ತಲಾಂತನ ಆತನ ಎರಡನೇ ಬರೋಣದವರೆಗೂ ನಾವು ಉಪಯೋಗಿಸ್ತೇನೆ ಎಂಬುದಾಗಿ ನೀವು ಬಯಸ್ತೀರಾ? ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಜೀವನ ಶೈಲಿ ಮತ್ತು ಚಟುವಟಿಕೆ ಯಾವ ರೀತಿಯಲ್ಲಿರಬೇಕು ಅನ್ನುವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಎರಡನೇ ಬರೋಣ ಶೀಘ್ರವಾಗಿದೆ. ಉಳಿದ ಸಭೆಯ ಸದಸ್ಯನಾಗಿ ನನ್ನ ಒಂದು ಜೀವನ ಶೈಲಿ ಚಟುವಟಿಕೆ ಹೇಗಿರಬೇಕು ಎಂಬಂತಹ ವಿಚಾರದಲ್ಲಿ ಹೌದು ಸ್ವಾಮಿ ವೈಯಕ್ತಿಕವಾಗಿ ತ್ಯಾಗ ಮತ್ತು ಸೇವೆಯ ಮನೋಭಾವನೆ ನಮ್ಮಲ್ಲಿರಬೇಕು ಎನ್ನುವಂಥ ವಿಚಾರವನ್ನು ನಾವು ಕಲಿತುಕೊಂಡೆವು. ನೀ ನಮಗೋಸ್ಕರ ಸ್ವಾಮಿ ಎರಡನೇ ಸಾರಿ ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರೆದುಕೊಂಡು ಹೋಗಲು ಬರತಕ್ಕಂಥ ದೇವರಾಗಿದ್ದೀಯಾ. ಆದರೆ ನಾನು ಬರುವವರೆಗೂ ಸಹ ವ್ಯಾಪಾರ ಮಾಡಿಕೊಂಡಿರಿ ಎಂಬುದಾಗಿ ನೀನು ವಾಗ್ದಾನ ಮಾಡಿರ್ತಕ್ಕಂಥ ದೇವರಾಗಿದ್ದೀಯಾ. ನಿನ್ನ ಸುವಾರ್ತೆಯನ್ನು ಎಲ್ಲ ಕಡೆಗೆ ಸಾರುವಾಗೆ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಇಷ್ಟು ದಿನಗಳ ಕಾಲ ವೈಯಕ್ತಿಕವಾಗಿ ನಾವು ಮಾಡದೆ ಸಭೆ ಸಂಸ್ಥೆ ಮೇಲೆ ಹಾತುಕೊಂಡಿದ್ದೇವೆ ಸ್ವಾಮಿ. ಆದರೆ ಈ ಮುಂದಿನ ದಿನಗಳಲ್ಲಿ ಸ್ವಾಮಿ ವೈಯಕ್ತಿಕವಾಗಿ ನಿನಗೋಸ್ಕರ ಸೇವೆಯನ್ನು ಮಾಡಿ ನಿನ್ನ ಬರೋಣಕ್ಕೆ ಅನೇಕರನ್ನು ಸಿದ್ಧ ಮಾಡುವಾಗೆ ನಮ್ಮನ್ನು ಪ್ರೇರೇಪಿಸು, ಆಶೀರ್ವದಿಸು. ಕೇಳುಗರ ಹೃದಯದಲ್ಲಿ ನೀನು ಪ್ರೇರೇಪಣೆಯನ್ನು ಉಂಟು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.